ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ಜೀವವನ್ನು ನೀಡಿದೀ
ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಜಾನ್ ವಿಕ್ಲಿಪ್, ಭಾಗ 1. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಮಹಾ ಹೋರಾಟ ಅನ್ನುವಂತಹ ಪುಸ್ತಕದಲ್ಲಿ ಜಾನ್ ವಿಕ್ಲಿಪ್ ಒಬ್ಬ ಧಾರ್ಮಿಕ ಸುಧಾರಕನಾಗಿ ಉದಯದ ನಕ್ಷತ್ರ ಅನ್ನುವಂತಹ ಹೆಸರಿನ ಮೂಲಕ ಇಡೀ ಲೋಕಕ್ಕೆ ಕತ್ತಲೆ ಯುಗದಲ್ಲಿ ಬೆಳಕನ್ನು ನೀಡಿದಂತಹ ಒಬ್ಬ ವ್ಯಕ್ತಿ. ಇವನು ಯಾವ ರೀತಿಯಲ್ಲಿ ಒಬ್ಬ ಧಾರ್ಮಿಕ ಸುಧಾರಕನಾಗಿ ಹೊರಹೊಮ್ಮಿ ಅನೇಕರಿಗೆ ಸತ್ಯವಿಧದ ಬೆಳಕನ್ನು ಹೊರತಂದನೆಂಬುದಂತಹ ವಿಚಾರವನ್ನು ನಾವು ನೋಡಲು ಹೋಗುವಂಥವರಾಗಿದ್ದೇವೆ. ಈ ಒಂದು ಸತ್ಯವನ್ನು ನಾವು ಮುಂದುವರಿದು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವ ಸೃಷ್ಟಿಕರ್ತನೇ, ಸ್ವಾಮಿ, ಆಕಾಶದ ಮಹೋನ್ನತ ಸ್ಥಳದಲ್ಲಿ ನೀನು ಕುಳಿತಿದ್ದೆ ಸ್ವಾಮಿ. ಭೂಮಿಯಿಂದ ನಿನ್ನ ಮಕ್ಕಳು ಅಪ್ಪಾ ತಂದೆ ಎಂಬುದಾಗಿ ಕೂಗಿ ಕರೆಯುವಾಗ ನಿನ್ನ ಮಕ್ಕಳ ಪ್ರಾರ್ಥನೆಗೆ ಸದುತ್ತರವನ್ನು ದಯಪಾಲಿಸು. ವಿಶೇಷವಾಗಿ ಈ ಮಹಾ ಹೋರಾಟ ಅನ್ನುವಂತಹ ಅದ್ಭುತವಾದ ಪುಸ್ತಕದಿಂದ ನಾವು ಜಾನ್ ವಿಕ್ಲಿಪ್, ಉದಯದ ನಕ್ಷತ್ರ, ಒಬ್ಬ ಧಾರ್ಮಿಕ ಸುಧಾರಕನಾಗಿ ಯಾವ ರೀತಿಯಲ್ಲಿ ಈ ಲೋಕಕ್ಕೆ ಸತ್ಯದ ಬೆಳಕನ್ನು ತಂದನು, ಅದರ ನಿಮಿತ್ತವಾಗಿ ಈ ಲೋಕ ಬೆಳಕಿನಿಂದ ಹೇಗೆ ಪ್ರಕಾಶಿಸಿತು ಅನ್ನುವಂತಹ ಇತಿಹಾಸದ ಸತ್ಯವನ್ನು ಕಲಿಯಲು ಹೋಗುವಂಥವರಾಗಿದ್ದೇವೆ. ಹೌದು ಸ್ವಾಮಿ, ಈ ಸಂದೇಶವನ್ನು ಕೇಳುವಂತಹ ನಿನ್ನ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು. ಜಾನ್ ವಿಕ್ಲಿಪನಿಗಿದ್ದಂತಹ ಅದೇ ವೈರಾಗ್ಯವನ್ನು ಕೊನೆ ಕಾಲದ ಸಭೆಯ ಜನರು ಸಹ ಹೊಂದಿಕೊಂಡು ಅಸತ್ಯಕ್ಕೆ ವಿರುದ್ಧವಾಗಿ ಹೋರಾಡಿ ಸತ್ಯವನ್ನು ಈ ಲೋಕಕ್ಕೆ ತಲುಪಿಸುವಂತಹ ಪ್ರಯತ್ನ ಮಾಡುವಂತಹ ಮಕ್ಕಳಿಗೆ ಈ ಜಾನ್ ವಿಕ್ಲಿಪ್ ಒಂದು ಉತ್ತಮ ಉದಾಹರಣೆಯಾಗಿದ್ದು, ಈ ಜಾನ್ ವಿಕ್ಲಿಪ್ ಮೂಲಕವಾಗಿ ಒಂದು ಮಹಾಸ್ಫೂರ್ತಿಯನ್ನು ಹೊಂದಿಕೊಳ್ಳುವಾಗೆ ಸಹಾಯ ಮಾಡು. ನೀನೇ ನಮ್ಮ ಸಂಗಡ ಇದ್ದು ಮಾತನಾಡು, ಆಶೀರ್ವದಿಸುವುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಜಾನ್ ವಿಕ್ಲಿಪ್ ಒಬ್ಬ ಧಾರ್ಮಿಕ ಸುಧಾರಕನಾಗಿ ಯಾವ ರೀತಿಯಲ್ಲಿ ಹೊರಹೊಮ್ಮಿದನು, ಈ ಧಾರ್ಮಿಕ ಸುಧಾರಕನಾಗಲು ಅವನಿಗೆ ಪ್ರಭಾವ ನೀಡಿದಂತಹ ಅಂಶಗಳು ಏನು, ಈತನ ಹಿನ್ನೆಲೆ ಏನು ಅನ್ನುವಂತಹ ಅನೇಕ ಸತ್ಯವನ್ನು ನಾವು ಈ ಮಹಾ ಹೋರಾಟ ಅನ್ನುವಂತಹ ಪುಸ್ತಕದಿಂದ ಮುಂದಿನ ದಿನಗಳಲ್ಲಿ ನಾವು ಕಲಿಯಲು ಹೋಗುವಂಥವರಾಗಿದ್ದೇವೆ. ಹಾಗಾಗಿ ನಾವು ಈ ಜಾನ್ ವಿಕ್ಲಿಪ್ ಅನ್ನುವಂತಹ ಧಾರ್ಮಿಕ ಸುಧಾರಕನ ಒಂದು ಜೀವನ ಚರಿತ್ರೆಯನ್ನದ ನಮ್ಮ ಆತ್ಮಿಕವಾಗಿ ಕಲಿತಕ್ಕಂತಹ ಪಾಠ ಏನೆಂಬುದನ್ನು ನಾವು ಮುಂದಿನ ದಿನಗಳಲ್ಲಿ ಕಲಿಯೋಣ. ವಿಶೇಷವಾಗಿ ಈ ಜಾನ್ ವಿಕ್ಲಿಪ್ ಯಾರು ಎಂಬುದಾಗಿ ನಾವು ನೋಡಬೇಕಾದರೆ, ಧಾರ್ಮಿಕ ಸುಧಾರಣೆಗೆ ಮೊದಲು ಸತ್ಯವೇದದ ಕೆಲವೇ ಕೆಲವು ಪತ್ರಿಕೆಗಳು ಅಸ್ತಿತ್ವದಲ್ಲಿದ್ದವು. ಆದರೆ ದೇವರು ತನ್ನ ವಾಕ್ಯವನ್ನು ಸಂಪೂರ್ಣವಾಗಿ ನಾಶ ಮಾಡಲು ಬಿಡಲಿಲ್ಲ. ಅದರ ಸತ್ಯಗಳು ಶಾಶ್ವತವಾಗಿ ಮರೆ ಆಗಬಾರದು ಎಂದು ದೇವರು ತನ್ನ ಸೇವಕರಿಗೆ ಸೆರೆಮನೆಯ ಕಬ್ಬಿಣದ ಬಾಗಿಲುಗಳನ್ನು ತೆರೆದು ಸರಪಳಿಗಳನ್ನು ಬಿಚ್ಚಿ ತನ್ನ ಸೇವಕರನ್ನು ಬಿಡುಗಡೆ ಮಾಡಿದ ಹಾಗೆ ಆತನು ಬಹು ಸುಲಭವಾಗಿ ಜೀವದ ವಾಕ್ಯವನ್ನು ಸರಪಳಿಗಳನ್ನು ಮುಚ್ಚಬಲ್ಲನು. ಗುಪ್ತ ನಿಧಿಗಳಾಗಿ ಜನರು ಹೇಗೆ ಹುಡುಕಾಟ ನಡೆಸುತ್ತಾರೋ ಹಾಗೆಯೇ ಯುರೋಪಿನ ವಿವಿಧ ದೇಶಗಳಲ್ಲಿ ಜನರು ತಮ್ಮ ಆತ್ಮಿಕ ಪ್ರೇರಣೆಗಾಗಿ ಸತ್ಯ ಶೋಧನೆ ದೇವರು ಆತ್ಮನಿಂದ ಪ್ರಚೋದಿಸಲ್ಪಟ್ಟವರು ದೈವ ಪ್ರೇರಿತರಾಗಿ ಸತ್ಯವೇದದ ವಚನಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಾಗ ಅವರು ಪವಿತ್ರ ಪುಟಗಳನ್ನು ತೀವ್ರ ಆಸಕ್ತಿಯಿಂದ ಅಧ್ಯಯನ ಮಾಡಿದರು. ಅವರು ಎಷ್ಟೇ ಬೆಲೆ ತೆತ್ತರೂ ಸತ್ಯದ ಬೆಳಕನ್ನು ಸ್ವೀಕರಿಸಲು ಸಿದ್ಧರಿದ್ದರು. ಅವರು ಎಲ್ಲಾ ಸತ್ಯವನ್ನು ಸ್ಪಷ್ಟವಾಗಿ ನೋಡಲು ಅಸಾಧ್ಯವಾದರೂ ದೀರ್ಘಕಾಲದಿಂದ ಮನುಷ್ಯರ ಮನಸ್ಸಿಗೆ ಮರೆಯಾಗಿದ್ದಂಥ ಸತ್ಯಗಳನ್ನು ಗ್ರಹಿಸಲು ಶಕ್ತರಾದರು. ಪರಲೋಕದಿಂದ ಕಳಿಸಿದ ದೂತೋಪಾದಿಯಲ್ಲಿ ಅವರು ತಮ್ಮ ತಪ್ಪು ಮತ್ತು ಮೂಢನಂಬಿಕೆಗಳ ಸರಪಳಿಗಳನ್ನು ಭೇದಿಸಿ ದೀರ್ಘಕಾಲದಿಂದ ಸೈತಾನನ ಗುಲಾಮರಿಗೆ ಒಳಗಾಗಿದ್ದನ್ನು ಎದ್ದು ತಮ್ಮ ಸ್ವತಂತ್ರವನ್ನು ಪ್ರತಿಪಾದಿಸುವಂತೆ ಕರೆ ಕೊಟ್ಟರು. ಹೌದು ಪ್ರಿಯ ಕೇಳುಗರೆ, ನಾವು ಗಮನಿಸುವಂತಹ ಒಂದು ಮುಖ್ಯವಾದಂಥ ವಿಚಾರವೇನೆಂದರೆ, ಜಾನ್ ವಿಕ್ಲಿಫ್ ಒಬ್ಬ ಧಾರ್ಮಿಕ ಸುಧಾರಕನಾಗಿ ಹೇಳುವುದಕ್ಕಿಂತ ಮೊದಲು ಸತ್ಯವೇದದ ಪ್ರತಿಗಳು ಎಲ್ಲವೂ ಸಹ ಅಡಗಿಸಿ ಇಡಲ್ಪಟ್ಟಿತು. ಆದರೆ ಕೆಲವೊಬ್ಬರು ಮಾತ್ರ ಈ ಸತ್ಯವೇದದ ಪ್ರತಿಗಳನ್ನು ಓದುವಂತೆಯವರಾಗಿದ್ದರು. ಆದರೆ ಈ ಜಾನ್ ವಿಕ್ಲಿಫ್ ನಿಜವಾಗಿ ಈ ಸತ್ಯಕ್ಕೋಸ್ಕರ ಹುಡುಕಾಟವನ್ನು ನಡೆಸುವಂತಹ ಮಕ್ಕಳಿಗೆ ಸತ್ಯವನ್ನು ತಿಳಿಸಲು ಮುಂದೆ ಬಂದನು, ಒಬ್ಬ ಧಾರ್ಮಿಕ ಸುಧಾರಕನಾಗಿ ಬಂದನು ಎಂಬುದನ್ನು ನಾವು ನೋಡುವಂತೆಯವರಾಗಿದ್ದೇವೆ. ವಾಲ್ಡೆನ್ಸನರನ್ನು ಬಿಟ್ಟು ದೇವರ ವಾಕ್ಯವು ಅನೇಕ ಕಾಲದವರೆಗೆ ವಿದ್ವಾಂಸರು ಮಾತ್ರ ಕಲಿಯುವ ಭಾಷೆಯಲ್ಲಿ ಬಂಧಿತವಾಗಿತ್ತು. ಆದರೆ ದೇವರ ವಾಕ್ಯವನ್ನು ತರ್ಜುಮೆ ಮಾಡುವ ಸಮಯ ಬಂದಿತು ಎಂಬುದಾಗಿ ನಾವು ನೋಡುವುದಾದರೆ ಅನೇಕ ಜನರಿಗೆ ವಿವಿಧ ದೇಶದ ಭಾಷೆಗಳಲ್ಲಿ ಕೊಡಲು ಸಾಧ್ಯವಾಯಿತು. ಲೋಕವು ಅದರ ಅರ್ಧ ರಾತ್ರಿಯನ್ನು ಕಳೆಯಿತು. ಕತ್ತಲೆಯ ಗಂಟೆಗಳು ಕಳೆದವು ಮತ್ತು ಅನೇಕ ದೇಶಗಳಲ್ಲಿ ಬೆಳಗಿನ ಜಾವ ಕಾಣುವ ರೀತಿ ತೊಡಗಿತು. 14ನೇ ಶತಮಾನದಲ್ಲಿ ಇಂಗ್ಲೆಂಡಿನಲ್ಲಿ ಒಬ್ಬ ಧಾರ್ಮಿಕ ಸುಧಾರಣೆಯ ಉದಯದ ನಕ್ಷತ್ರವಾಗಿ ಜಾನ್ ವಿಕ್ಲಿಫನು ಎದ್ದನು. ಸುಧಾರಣೆಯನ್ನು ಇಂಗ್ಲೆಂಡಿಗೆ ಮಾತ್ರ ತಿಳಿಸದೆ ಇಡೀ ಕ್ರೈಸ್ತ ಜನಾಂಗಕ್ಕೆ ಅರುಹಿದನು. ರೋಮಿಗೆ ವಿರುದ್ಧವಾಗಿ ಹೇಳಲು ಅನುಮತಿ ನೀಡಿದ್ದು ನಿಲ್ಲಿಸಲಾಗಲಿಲ್ಲ. ವಿರೋಧತೆಯಿಂದ ಹೋರಾಟ ಆರಂಭವಾಯಿತು. ಇದರ ಫಲವಾಗಿ ವ್ಯಕ್ತಿಗಳು, ಸಭೆಗಳು ಮತ್ತು ರಾಜ್ಯಗಳ ಬಿಡುಗಡೆಗೆ ಮಾರ್ಗವಾಯಿತು. ಜಾನ್ ವಿಕ್ಲಿಫನು ಒಂದು ಉನ್ನತ ಮಟ್ಟದ ವಿದ್ಯೆ ಪಡೆದನು. ಅವನ ಜೊತೆಯಲ್ಲಿ ಕರ್ತನ ಭಯವೇ ಜ್ಞಾನಕ್ಕೆ ಮೂಲವಾಗಿತ್ತು. ಅವನು ಕಲಿಯುತ್ತಿದ್ದ ವಿಶ್ವವಿದ್ಯಾನಿಲಯದಲ್ಲಿ ಅವನ ಉತ್ಸಾಹಪೂರಿತ ದೈವಭಕ್ತಿಯನ್ನು ಅದರ ಜೊತೆ ಗಮನಾರ್ಹವಾದ ತಲಾಂತುಗಳು ಮತ್ತು ಒಳ್ಳೆಯ ಪಾಂಡಿತ್ಯವನ್ನು ಮೆಚ್ಚಿದರು. ಜ್ಞಾನದ ದಾಹದಿಂದ ಎಲ್ಲ ಕಲಿವಿಕೆಯಲ್ಲಿ ವಿಚಾರ ಪರಿಚಯ ಮಾಡಿಕೊಂಡನು. ಅವನು ತತ್ವಶಾಸ್ತ್ರವನ್ನು ಸಭೆಯಲ್ಲಿರುವ ಮಠದ ಆಜ್ಞೆಗಳನ್ನು ಪ್ರಜಾಜೀವನದ ಕಾಯ್ದೆಯನ್ನು ತನ್ನ ಸ್ವಂತ ದೇಶದ ಕಾಯ್ದೆಗಳ ವಿಚಾರವಾಗಿ ಚೆನ್ನಾಗಿ ಕಲಿತಿದ್ದನು. ಕೆಲಸದ ನಂತರ ಮೊದಲ ತರಬೇತಿನ ಬೆಲೆಯು ಕಣ್ಣಿಗೆ ಕಾಣುವ ರೀತಿಯಲ್ಲಿ ಇತ್ತು. ಅವನ ಕಾಲದಲ್ಲಿನ ವಿಚಾರ ಪರತತ್ವಜ್ಞಾನವು ಅದರ ಸುಳ್ಳುಗಳನ್ನು ಎತ್ತಿ ತೋರಿಸಲು ಸಹಾಯ ನೀಡಿತು. ಅವನು ಜನತೆಯ ಮತ್ತು ಕ್ರೈಸ್ತ ಧರ್ಮದ ನ್ಯಾಯ ಶಾಸ್ತ್ರವನ್ನು ಕಲಿತು ಜನತೆಯ ಮತ್ತು ಧಾರ್ಮಿಕ ಸ್ವತಂತ್ರಕ್ಕಾಗಿ ಮಾಡಿದಂತಹ ಒಂದು ಕಾರ್ಯ ಏನೆಂಬುದಾಗಿ ನಾವು ನೋಡುವುದಾದರೆ, ಮಹಾ ಹೋರಾಟ ಮಾಡುವುದರಲ್ಲಿ ತೊಡಗಲು ಸಿದ್ಧನಾದನು. ದೇವರ ವಾಕ್ಯದಿಂದ ಆಯುಧಗಳನ್ನು ನಿರ್ವಹಿಸುವುದನ್ನು ಎಳೆದಾಗ ಅವನಿಗೆ ಶಾಲೆಗಳ ಶಿಸ್ತಿನ ವಿಚಾರ ಪರಿಚಯವಾಯಿತು. ಶಾಲೆಯ ಜನರ ಕುತಂತ್ರಗಳನ್ನು ಅರ್ಥ ಮಾಡಿಕೊಂಡನು. ಅವನ ಸಾಮರ್ಥ್ಯದ ಶಕ್ತಿಯನ್ನು ಅಪರಿಮಿತವಾದಂಥ ಜ್ಞಾನವು ಸ್ನೇಹಿತರಿಂದ ಮತ್ತು ವೈರಿಗಳಿಂದ ಮರ್ಯಾದೆ ನೀಡುವ ಹಾಗೆ ಮಾರ್ಗ ಮಾಡಿತು. ಅವನ ಪಕ್ಷದವರು ಅವರ ವೀರ ನಾಯಕನು ಅಗ್ರ ನಾಯಕನಾಗಿ ಎಲ್ಲ ರಾಜ್ಯಗಳ ಮುಖ್ಯಸ್ಥರ ಮುಂದೆ ನಿಂತಿರುವುದನ್ನು ಕಂಡು ತೃಪ್ತಿಪಟ್ಟರು. ಅವನ ವಿರೋಧಿಗಳು ಸುಧಾರಣೆಗೆ ಧಿಕ್ಕಾರ ತರದ ಹಾಗೆ ತಡೆದು ಒತ್ತಾಸೆ ನೀಡುವವರಿಗೆ ಅವರ ಬಲಹೀನತೆ ಮತ್ತು ಅರಿವಿಲ್ಲದವರನ್ನು ಎತ್ತಿ ತೋರಿಸಿದರು. ವಿಕ್ಲಿಫನು ಇನ್ನೂ ವಿಶ್ವವಿದ್ಯಾನಿಲಯದಲ್ಲಿರುವಾಗಲೇ ದೇವರ ವಾಕ್ಯವನ್ನು ಕಲಿಯಲು ಪ್ರವೇಶಿಸಿದನು. ಮೊದಲ ಕಾಲದಲ್ಲಿ ಸತ್ಯವೇದವು ಮೂಲ ಭಾಷೆಯಲ್ಲಿ ಇದ್ದುದರ ಪ್ರಯುಕ್ತ ಸತ್ಯದ ಬಗೆಗೆ ಪಂಡಿತರು ಮಾತ್ರ ಪ್ರಯೋಜನವನ್ನು ಪಡೆಯಲು ಅವಕಾಶವಿತ್ತು. ಆದರೆ ವಿದ್ಯಹೀನರಿಗೆ ಇದು ಸಾಧ್ಯವಾಗಿರಲಿಲ್ಲ. ಈ ರೀತಿಯಲ್ಲಿ ವಿಕ್ಲಿಫನ ಮುಂದಿನ ಕೆಲಸಕ್ಕಾಗಿ ಸುಧಾರಿತನಾಗಲು ಮಾರ್ಗವು ಈ ರೀತಿಯಾಗಿ ತೆರೆಯಲ್ಪಟ್ಟಿತು. ವಿದ್ಯಾವಂತರು ದೇವರ ವಾಕ್ಯವನ್ನು ಓದಿದರು. ಅಲ್ಲಿ ಪ್ರಕಟವಾಗಿರುವ ಉಚಿತ ಕೃಪೆಯ ಮಹಾಸತ್ಯವನ್ನು ಕಂಡುಹಿಡಿದರು. ಅವರ ಉಪದೇಶಗಳಲ್ಲಿ ಈ ಸತ್ಯದ ತಿಳುವಳಿಕೆಯನ್ನು ಹರಡಿದರು. ಬೇರೆಯವರು ಜೀವನದ ವಾಣಿಗಳಿಗೆ ಗಮನವನ್ನು ಕೊಡುವ ಹಾಗೆ ನಡೆಸಿದರು. ಜಾನ್ ವಿಕ್ಲಿಫನ ಗಮನವು ದೇವರ ವಾಕ್ಯದ ಕಡೆಗೆ ತಿರುಗಿದಾಗ ಅವನು ವಿದ್ಯಾಭ್ಯಾಸವನ್ನು ಬಹು ಶ್ರದ್ಧೆಯಿಂದ ಕಲಿತ ರೀತಿಯಲ್ಲಿ ಸತ್ಯ ವೇದವನ್ನು ಹುಡುಕಲು ಪ್ರವೇಶಿಸಿದನು. ಈವಾಗಲಿಂದ ಒಂದು ಮಹಾ ಅವಶ್ಯಕತೆ ಇದೆ ಎಂದು ಆತನು ತಿಳಿದಿದ್ದನು. ಇದನ್ನು ವಿಶ್ವವಿದ್ಯಾನಿಲಯದ ಶಿಕ್ಷಣವಾಗಲಿ ಇಲ್ಲವೇ ಸಭೆಯ ಬೋಧನೆಗಳಾಗಲಿ ತೃಪ್ತಿಪಡಿಸಲಾಗಲಿಲ್ಲ. ಹಿಂದೆ ವ್ಯರ್ಥವಾಗಿ ಹುಡುಕಾಡಿದ ಕಾರ್ಯಗಳು, ಸಿಗಲಿಲ್ಲದ ಕಾರ್ಯವು ಸತ್ಯವೇದದಲ್ಲಿ ಅವನಿಗೆ ದೊರೆಯಿತು. ಇಲ್ಲಿ ರಕ್ಷಣೆಯ ಯೋಜನೆಯು ಪ್ರಕಟವಾದದ್ದನ್ನ ಕ್ರಿಸ್ತನೊಬ್ಬನೇ ಮಾನವರಿಗೆ ವಕೀಲನೆಂದು ತಿಳಿದುಕೊಂಡನು. ಕ್ರಿಸ್ತನ ಸೇವೆಗಾಗಿ ತನ್ನನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟನು. ಕಂಡುಹಿಡಿದ ಸತ್ಯಗಳನ್ನು ಪ್ರಚುರಪಡಿಸಲು ಆತನು ತೀರ್ಮಾನಿಸಿದನು. ತರುವಾಯ ಬಂದ ಸುಧಾರಕನಂತೆ ವಿಕ್ಲೀಪನು ತನ್ನ ಕೆಲಸವನ್ನು ಆರಂಭಿಸಿದಾಗ ಇದು ಎಲ್ಲಿಗೆ ನಡೆಸುತ್ತದೆ ಎಂದು ಕಾಣಲಿಲ್ಲ. ಅವನು ನೇರವಾಗಿ ರೋಮಿಗೆ ವಿರುದ್ಧವಾಗಿ ನಿಲ್ಲಲು ತೀರ್ಮಾನಿಸಲಿಲ್ಲ. ಆದರೆ ಸತ್ಯದ ಆಸಕ್ತಿಯು ಅಸತ್ಯಕ್ಕೆ ವಿರುದ್ಧವಾಗಿ ನಿಲ್ಲಲು ಮಾರ್ಗ ಮಾಡಿತು. ಪೋಪ್ ಮಾರ್ಗದ ತತ್ವಗಳನ್ನು ಹೆಚ್ಚಾಗಿ ಗ್ರಹಿಸಿದಾಗ ದೇವರ ವಾಕ್ಯದ ಸತ್ಯಗಳನ್ನು ಬಹು ಆಸಕ್ತಿಯಿಂದ ತಿಳಿಸಿದನು. ಮಾನವರ ಸಂಪ್ರದಾಯಗಳಿಗಾಗಿ ರೋಮ್ ದೇವರ ವಾಕ್ಯವನ್ನು ತಿರಸ್ಕರಿಸುವುದನ್ನು ಆತನು ಕಂಡನು. ಸತ್ಯವೇದವನ್ನು ತಳ್ಳಿಹಾಕಿದ ಹಾಗಿನ ಧರ್ಮಾಧಿಕಾರಿಗಳನ್ನು ಭಯಪಡದೆ ದ್ವೇಷಿಸಿದನು. ಸತ್ಯವೇದವು ತಿರುಗಿ ಜನರಿಗೆ ಕೊಡಲ್ಪಡಬೇಕು ಎಂಬುದಾಗಿ ಆಶಿಸಿದನು. ಅದರ ಅಧಿಕಾರವು ಸಭೆಯಲ್ಲಿ ಸ್ಥಾಪಿಸಲ್ಪಡಬೇಕೆಂಬುದಾಗಿ ಅಕ್ಕಿನಿಂದ ಜಾನ್ ವಿಕ್ಲಿಫ್ ಹೇಳಿದನು. ಅವನು ಒಬ್ಬ ದಕ್ಷತೆಯುಳ್ಳ ಮತ್ತು ಆಸಕ್ತಿಯುಳ್ಳ ಉಪಾಧ್ಯಾಯನಾಗಿಯೂ ಒಳ್ಳೆಯ ಭಾಷಣಕಾರನಾಗಿಯೂ ಇದ್ದನು. ಅವನು ಸತ್ಯವನ್ನು ತಿಳಿಸಿದ ಸಿದ್ಧಾಂತವಾಗಿ ಅವನ ದಿನನಿತ್ಯದ ಜೀವಿತವು ಇತ್ತು. ಅವನಿಗಿದ್ದ ದೇವರ ವಾಕ್ಯದ ತಿಳುವಳಿಕೆ, ಪರ್ಯಾಲೋಚನೆಯ ನಿರ್ಬಂಧ, ಅವನ ಪರಿಶುದ್ಧವಾದ ಜೀವಿತದ ಬಗ್ಗದ ಧೈರ್ಯ ಮತ್ತು ದೃಢತೆ ಅವನ ಮೇಲೆ ಭರವಸೆ ಮತ್ತು ಮಾನ್ಯತೆಯನ್ನು ನೀಡಿತು. ಅನೇಕರು ತಮ್ಮ ಹಿಂದಿನ ವಿಶ್ವಾಸದ ಮೇಲೆ ಸಂತೃಪ್ತಿಯನ್ನು ರೋಮನ್ ಸಭೆಯ ಮೇಲಿನ ಅಧರ್ಮವನ್ನು ಕಂಡು ವಿಕ್ಲೀಪನು ತಂದ ಸತ್ಯಗಳಿಗಾಗಿ ಬಚ್ಚಿಡಲಾದ ಸಂತೋಷವನ್ನು ಅವರು ತಿಳಿದು ಸಂತೋಷಪಟ್ಟರು. ಈ ಸುಧಾರಕನು ತಮಗಿಂತಲೂ ಹೆಚ್ಚು ಪ್ರಭಾವವನ್ನು ಬೀರುತ್ತಿದ್ದಾನೆಂದು ಗ್ರಹಿಸಿಕೊಂಡು ಪೋಪ್ ನಾಯಕರು ಅವನ ಮೇಲೆ ಉಗ್ರ ಕೋಪಗೊಂಡರು. ಜಾನ್ ವಿಕ್ಲೀಫನು ತೀವ್ರವಾಗಿ ತಪ್ಪುಗಳನ್ನು ಕಂಡು ಹಿಡಿಯುವವನಾಗಿದ್ದನು. ರೋಮನ್ ಅಧಿಕಾರದಿಂದ ನೇಮಿಸಿದ ತಪ್ಪಾದ ಕಾನೂನುಗಳಿಗೆ ವಿರುದ್ಧವಾಗಿ ಭಯಪಡದೆ ಜಾನ್ ವಿಕ್ಲೀಫ್ ನಿಂತನು. ಅವನು ರಾಜನಿಗೆ, ಆಗಿನ ಬಿಷಪ್ಪರಿಗೆ, ಎಲ್ಲರಿಗೂ ವಿರುದ್ಧವಾಗಿ ನಿಂತಾಗ ಇಂಗ್ಲಿಷಿನ ಚಕ್ರವರ್ತಿಯಿಂದ ತೆರಿಗೆ ತೆಗೆದುಕೊಳ್ಳುವುದು ಸರಿಯಿಲ್ಲವೆಂದು ಪೋಪನಿಗೆ ತಿಳಿಸಿದನು. ಪೋಪ್ನ ಅಧಿಕಾರವು ಎಲ್ಲ ನಾಯಕರುಗಳಿಗಿಂತಲೂ ಹೆಚ್ಚಾಗಿ ಮಾಡಬೇಕೆಂಬ ಒತ್ತಾಯವು ಪ್ರಕಟಣೆಗೂ ಉದ್ದೇಶಕ್ಕೂ ವಿರುದ್ಧವಾಗಿದೆ ಎಂದು ಜಾನ್ ವಿಕ್ಲೀಫ್ ಖಂಡಿಸಿದನು. ಪೋಪ್ನ ಹಕ್ಕುಗಳು ಬಹು ಕೋಪವನ್ನು ಕೆರಳಿಸಿದವು. ವಿಕ್ಲೀಫನ ಬೋಧನೆಗಳು ರಾಜ್ಯದ ಪ್ರಧಾನರ ಮನಸ್ಸುಗಳಲ್ಲಿ ಹೆಚ್ಚಿನ ಪ್ರಭಾವವನ್ನು ಬೀರತೊಡಗಿತು. ರಾಜರು ಶ್ರೀಮಂತರು ಒಟ್ಟಿಗೆ ಸೇರಿ ಅಲ್ಪಕಾಲದ ಪೋಪರ ಅಧಿಕಾರವನ್ನು ಅಲ್ಲಗಳೆದರು, ತೆರಿಗೆ ಕೊಡುವುದನ್ನು ತ್ಯಜಿಸಿದರು. ಈ ರೀತಿಯಲ್ಲಿ ಇಂಗ್ಲೆಂಡಿನಲ್ಲಿ ಪೋಪನ ಅಧಿಕಾರಕ್ಕೆ ವಿರುದ್ಧವಾಗಿ ಕಾರ್ಯ ಸಾಧಿಸುವ ಸಲುವಾಗಿಯೇ ಅವರಿಗೆ ಪೆಟ್ಟು ಬಿದ್ದಿತು. ಈ ಒಂದು ಧಾರ್ಮಿಕ ಸುಧಾರಕನಾದಂತಹ ಜಾನ್ ವಿಕ್ಲೀಫನು ತನ್ನ ಸುಧಾರಣೆಯನ್ನು ಬಹಳ ಕಾಲ ತೀವ್ರ ಹೋರಾಟವನ್ನು ಇನ್ನೊಂದು ದುಷ್ಟ ಕಾರ್ಯಕ್ಕಾಗಿ ಮಾಡಬೇಕಾಗಿತ್ತು. ಆ ಕಾರ್ಯ ಏನೆಂದರೆ ಭಿಕ್ಷೆ ಬೇಡುವ ಕ್ರೈಸ್ತ ಸನ್ಯಾಸಿಗಳ ಸಂಸ್ಥೆಗೆ ವಿರುದ್ಧವಾಗಿ ವರ್ತಿಸಿದನು. ಈ ತರನಾದಂತಹ ಭಿಕ್ಷುಕರು ಇಂಗ್ಲೆಂಡಿನಲ್ಲಿ ಹೆಚ್ಚಾಗಿ ತುಂಬಿಕೊಂಡಿದ್ದರು. ರಾಜ್ಯದ ಮಹತ್ವ ಮತ್ತು ಏಳಿಗೆಗೆ ಹಾನಿಯನ್ನು ಈ ಭಿಕ್ಷೆ ಬೇಡುವ ಕೆಲಸ ತರುತ್ತದೆ ಎಂಬುದಾಗಿಯೂ, ಕೈಗಾರಿಕೆ, ವಿದ್ಯೆ, ನೀತಿಗಳೆಲ್ಲವೂ ರಾಜ್ಯದಲ್ಲಿ ಅಳಿಯುವ ಪ್ರಭಾವ ಬೀರಲ್ಪಟ್ಟಿತು. ಕ್ರೈಸ್ತ ಸನ್ಯಾಸಿಗಳ ಸೋಮೇರಿತನದ ಜೀವಿತವು ಮತ್ತು ಭಿಕ್ಷೆ ಬೇಡುವುದು ಜನರ ಸಂಪತ್ತಿಗೆ ಬಹು ಧಕ್ಕೆಯನ್ನು ತಂದಿತು. ಉಪಯುಕ್ತವಾದ ಕೆಲಸಕ್ಕೆ ತಾತ್ಸಾರ ಭಾವನೆಯನ್ನು ತಂದಿತು. ಯೌವನಸ್ಥರು ಸೀಲ ಹಾಳು ಮಾಡಿಕೊಂಡರು ಮತ್ತು ಕೆಟ್ಟು ಹೋದರು. ಕ್ರೈಸ್ತ ಸನ್ಯಾಸಿಗಳ ಪ್ರಭಾವದಿಂದ ಸನ್ಯಾಸಿಯು ಜೀವಿತಕ್ಕೆ ಒಪ್ಪಿಸಿಕೊಟ್ಟು ಮಠಕ್ಕೆ ಸೇರಲು ಪ್ರೇರೇಪಿಸಲ್ಪಟ್ಟರು ಮತ್ತು ತಂದೆ ತಾಯಿಗಳ ಉತ್ತರವಿಲ್ಲದೆ, ಅವರಿಗೆ ತಿಳಿಯದೆ, ಅವರ ಮಾತನ್ನು ಮೀರಿ ಈ ಕಾರ್ಯವನ್ನು ಯೌವನಸ್ಥರು ಮಾಡುವಂತೆ ಪ್ರೇರೇಪಿಸಿದರು. ರೋಮನ್ ಕಥೋಲಿಕ ಸಭೆಯ ಹಾದಿಗುರುಗಳು ತಂದೆ ತಾಯಿಗಳ ಪ್ರೀತಿ ಕರ್ತವ್ಯಗಳಿಗಿಂತಲೂ ಸನ್ಯಾಸಿಯಾಗುವುದನ್ನು ಒತ್ತಾಯ ಮಾಡಿ ಈ ರೀತಿ ಹೇಳಿದರು, ನಿಮ್ಮ ತಂದೆಯು ಬಾಗಿಲ ಬಳಿ ಮಲಗಿ ಹತ್ತು ಗೋಳಾಡಿದರು, ತಾಯಿಯು ನಿನ್ನನ್ನು ಹೊತ್ತ ದೇಹವನ್ನು ಮತ್ತು ಹಾಲು ಕುಡಿಸಿದ ಹೆದೆಯನ್ನು ತೋರಿಸಿದರು, ಅವರನ್ನು ಕಾಲ ಕೆಳಗೆ ತುಳಿದು ಕ್ರಿಸ್ತನ ಕಡೆಗೆ ನೇರವಾಗಿ ಮುನ್ನುಗ್ಗಬೇಕು ಅನ್ನುವಂತಹ ಒಂದು ಮಾತನ್ನ ರೋಮನ್ ಕಥೋಲಿಕ ಸಭೆಯ ಹಾದಿ ಗುರುಗಳು ಯೌವನಸ್ಥರ ಮನಸ್ಸಿಗೆ ವಿಷ ಬೀಜವಾಗಿ ತುಂಬಿದರು. ಈ ಅಮಾನುಷ್ಯ ಕೃತ್ಯವನ್ನ ಕುರಿತು ಲೂಥರನು ಈ ರೀತಿಯಾಗಿ ಹೇಳಿದನು, ಅದೇನೆಂಬುದಾಗಿ ನಾವು ನೋಡುವುದಾದರೆ, ಕ್ರಿಸ್ತನು ಮತ್ತು ಮಾನವರಿಗೂ ಹೆಚ್ಚಳಾಗಿ ತೋಳ ಮತ್ತು ಅದರ ಕ್ರೂರತನಕ್ಕೂ ಹೆಚ್ಚಾಗಿ ಮಕ್ಕಳ ಹೃದಯಗಳನ್ನು ತಂದೆ ತಾಯಿಗಳಿಂದ ಕಸಿದುಕೊಂಡರು. ಈ ರೀತಿಯಾಗಿ ಹಿಂದಿನ ಕಾಲದ ಪರಿಸಾಯರಂತೆ ಪೋಪ್ ಅಧಿಕಾರದ ನಾಯಕರು ಅವರ ಸಂಪ್ರದಾಯದಿಂದ ದೇವರ ಆಜ್ಞೆಗಳಿಗೆ ಯಾವ ಪರಿಣಾಮವಿಲ್ಲದೆ ಈ ರೀತಿ ಮಾಡಿದರು. ಮನೆಗಳು ಬರಿದು ಮಾಡಲ್ಪಟ್ಟವು. ತಂದೆ ತಾಯಿಗಳು ಅವರ ಗಂಡು ಹೆಣ್ಣು ಮಕ್ಕಳನ್ನು ನೋಡಲಾಗದೇ ಹೋದರು. ವಿಶ್ವವಿದ್ಯಾನಿಲಯಗಳಲ್ಲಿ ಕ್ರೈಸ್ತ ಸನ್ಯಾಸಿಗಳ ಸುಳ್ಳು ತತ್ವಗಳಿಂದ ವಿದ್ಯಾರ್ಥಿಗಳು ಮೋಸ ಹೋದರು. ಅವರ ಹಾಗೆ ಸನ್ಯಾಸಿಗಳಾಗಲು ರೋಮನ್ ಕಥೋಲಿಕ ಸಭೆಯು ಪ್ರೇರೇಪಿಸಲ್ಪಟ್ಟರು. ಕೆಲ ಕಾಲದ ನಂತರ ಈ ಹಾದಿಯನ್ನು ಪ್ರವೇಶಿಸಿದ್ದಕ್ಕಾಗಿ ಪಶ್ಚಾತ್ತಾಪಪಟ್ಟರು. ಅವರು ಜೀವಿತವನ್ನು ಹಾಳು ಮಾಡಿಕೊಂಡರೆಂದು ತಂದೆ ತಾಯಿಗಳಿಗೆ ದುಃಖ ತಂದೆವೆಂದು ಅವರು ತಿಳಿದುಕೊಂಡರು. ಆದರೆ ಈ ಹುರುಳಿನಲ್ಲಿ ಸಿಕ್ಕಿಕೊಂಡವರು ಸ್ವಾತಂತ್ರ್ಯ ಪಡೆಯಲು ಅಸಾಧ್ಯವಾಗಿತ್ತು. ಅನೇಕ ತಂದೆ ತಾಯಿಗಳು ಕ್ರೈಸ್ತ ಸನ್ಯಾಸಿಗಳ ಪ್ರಭಾವಕ್ಕೆ ಹೆದರಿ ಅವರ ಗಂಡು ಮಕ್ಕಳನ್ನು ವಿಶ್ವವಿದ್ಯಾನಿಲಯಗಳಿಗೆ ಕಳಿಸಲು ನಿರಾಕರಿಸಿದರು. ಉನ್ನತ ಶಿಕ್ಷಣದ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳು ತುಂಬ ಕಡಿಮೆ ಸಂಖ್ಯೆಯಲ್ಲಿದ್ದರು. ಶಾಲೆಗಳು ಶಯಿಸಿದವು ಮತ್ತು ಹರಿವಿಲ್ಲದ್ದು ಉಳಿಯಿತು. ಪೋಪನ್ನು ಈ ಸನ್ಯಾಸಿಗಳಿಗೆ ಪಾಪವನ್ನು ಜನರು ಹರಕೆ ಮಾಡಲು ಮತ್ತು ಸಮಯ ನೀಡಲು ಅಧಿಕಾರ ಕೊಟ್ಟನು. ಅವರು ಮಹಾದುಷ್ಟತ್ವದ ಮೂಲರಾದರು. ಅವರ ಲಾಭವನ್ನು ಹೆಚ್ಚಿಸಲು ಎಲ್ಲಾ ತರನಾದಂತಹ ಕೈದಿಗಳಿಗೆ ಬಿಡುಗಡೆ ನೀಡಿದರು. ಇದರ ಫಲವಾಗಿ ದುರಾಚಾರಿಗಳು ಬೇಗನೆ ಹೆಚ್ಚುತ್ತಾ ಬಂದವು. ಬಡವರು ಮತ್ತು ಕಾಯಿಲೆಯಲ್ಲಿರುವವರು ಕಷ್ಟ ಅನುಭವಿಸಲು ಬಿಡಲ್ಪಟ್ಟರು. ಅವರ ಕಷ್ಟಗಳಿಗಾಗಿ ಉಪಯೋಗಿಸಬೇಕಾದ ಕೊಡುಗೆಗಳು ಸನ್ಯಾಸಿಗಳಿಗೆ ಹೋದವು. ಭಯ ಹುಟ್ಟಿಸಿ ಜನರಿಂದ ಭಿಕ್ಷೆಯನ್ನು ತೆಗೆದುಕೊಂಡರು. ಕೊಡುಗೆಗಳನ್ನು ಕೊಡದೇ ಇದ್ದವರನ್ನು ಕರುಣೆ ಇಲ್ಲದವರೆಂದು ಆಪಾದಿಸಿದರು. ಬಡತನದ ಕಾರ್ಯಗಳನ್ನು ಲಕ್ಷಿಸದೆ ಸನ್ಯಾಸಿಗಳ ಐಶ್ವರ್ಯವು ಹೆಚ್ಚಿದವು. ಅವರ ಶೋಭಾಮಾನ್ಯವಾದಂತಹ ಮಂದಿರಗಳು ಮತ್ತು ಮೇಜಿನ ಮೇಲಿನ ಬಹುಬೆಲೆಯುಳ್ಳ ಪದಾರ್ಥಗಳು ರಾಜ್ಯದಲ್ಲಿ ಬೆಳೆಯುತ್ತಿರುವುದರನ್ನು ನೋಡಿದನು. ಕಡು ಬಡತನಕ್ಕೆ ಇದು ತೋರಿಕೆಯಾಗಿತ್ತು. ಅವರು ತಮ್ಮ ಸಮಯವನ್ನು ಐಶ್ವರ್ಯದಲ್ಲಿಯೂ ಸುಖ ಅನುಭವದಲ್ಲಿ ಕಳೆಯುತ್ತಿರುವಾಗ ಅವರಿಗೆ ಬದಲಾಗಿ ತಿಳುವಳಿಕೆ ಇಲ್ಲದವರನ್ನು ಕಳುಹಿಸಿದರು. ಉನ್ನತವಾದಂತಹ ಕಟ್ಟು ಕಥೆಗಳನ್ನು ಸಾಧು ಸಂತರ ಜೀವನ ಚರಿತ್ರೆಯನ್ನು ಪರಿಹಾಸ ಮಾಡುತ್ತಾ ಜನರನ್ನು ಬೇರೆ ಕಡೆಗೆ ತಿರುಗಿಸಿದರು. ಇದರಿಂದ ಸನ್ಯಾಸಿಗಳ ಮೋಸ ಕಾರ್ಯಗಳಿಂದ ಜನರು ಮೋಸ ಹೋದರು. ಆದಾಗಿಯೂ ಸನ್ಯಾಸಿಗಳು ಮೂಢನಂಬಿಕೆಯಿಂದ ಹೆಚ್ಚು ಜನರನ್ನು ತಮ್ಮ ಕಡೆಗೆ ಸೆಳೆದು ಧಾರ್ಮಿಕ ಕರ್ತವ್ಯವು ಪೋಪರ ಅಧಿಕಾರವನ್ನು ತಿಳಿಯುವುದರಲ್ಲಿಯೂ ಸಂತರನ್ನ ಪೂಜಿಸುವುದರಲ್ಲಿಯೂ ಸನ್ಯಾಸಿಗಳಿಗೆ ಕೊಡುವ ಕಾಣಿಕೆಗಳ ಮೇಲೆಯೂ ಆತುಕೊಂಡಿರುತ್ತದೆ ಮತ್ತು ಪರಲೋಕದಲ್ಲಿ ಒಂದು ಸ್ಥಳ ಗಳಿಸಲು ಇದರಿಂದ ಸಾಧ್ಯವಿದೆ ಎಂದು ಜನರಿಗೆ ತಿಳುವಳಿಕೆಯನ್ನು ನೀಡಿದರು. ಹೌದು ಪ್ರಿಯ ಕೇಳುಗರೆ, ನಾವು ಈ ಒಂದು ಜಾನ್ ವಿಕ್ಲಿಫ್ ಅನ್ನುವಂತಹ ಧಾರ್ಮಿಕ ಸುಧಾರಕನ ಒಂದು ಜೀವನ ಚರಿತ್ರೆ ವಿಚಾರವಾಗಿ ನಾವು ನೋಡುವುದಾದರೆ, ಸತ್ಯ ಇಲ್ಲದಂತಹ ಕತ್ತಲೆ ಯುಗದಲ್ಲಿ ವಾಲ್ಡೇನ್ಸಿನರು ಆಗಿನ ಕಾಲದಲ್ಲಿ ಆ ಸತ್ಯವನ್ನು ಎಲ್ಲರಿಗೂ ಹಂಚಿದರು. ಅವರ ನಂತರ ಈ ಒಂದು ಸತ್ಯ ಸ್ವಲ್ಪ ಮರೆಯಾಗಿತ್ತು. ಆದರೆ 14ನೇ ಶತಮಾನದಲ್ಲಿ ಇಂಗ್ಲೆಂಡಿನಲ್ಲಿ ಧಾರ್ಮಿಕ ಸುಧಾರಣೆಯನ್ನು ಏರ್ಪಡಿಸಿದಂತಹ ವ್ಯಕ್ತಿ ಯಾರೆಂದರೆ ಉದಯದ ನಕ್ಷತ್ರ ಜಾನ್ ವಿಕ್ಲಿಫ್. ಹೇಳುವುದರ ಮೂಲಕವಾಗಿ ಪೋಪ್ ವಿರುದ್ಧವಾಗಿ ಆಗಿನ ಕಾಲದಲ್ಲಿ ನಡೀತಕ್ಕಂತಹ ಅತಿ ಮುಖ್ಯವಾದಂತಹ ಒಂದು ವಿಚಾರವೇನೆಂದರೆ, ಅನೇಕ ಮಕ್ಕಳು ವಿಶ್ವವಿದ್ಯಾನಿಲಯಗಳಲ್ಲಿ ಓದುವಂತಹ ಸಂದರ್ಭದಲ್ಲಿ ಅವರನ್ನು ಸನ್ಯಾಸಿಯಾಗಿ ಭಿಕ್ಷೆ ಬೇಡುವಂತಹ ಒಂದು ಕೆಲಸಕ್ಕೆ ತಳ್ಳುವಂತೆಯವರಾಗಿದ್ದರು. ಅವರು ಯಾವ ರೀತಿಯಲ್ಲಿ ಹೇಳುವಂತೆಯವರಾಗಿದ್ದರು ಅಂದರೆ, ಯಾರೇ ಕರೆದರೂ ಸರಿ, ತಂದೆ ತಾಯಿ ಎಲ್ಲರನ್ನ ಬಿಟ್ಟು ಈ ಕೆಲಸಕ್ಕೆ ಬರಬೇಕು ಅನ್ನುವ ರೀತಿಯಲ್ಲಿ ಅವರ ಮನಸ್ಸನ್ನು ಸಂಪೂರ್ಣವಾಗಿ ತಮ್ಮ ಕಡೆಗೆ ತಿರುಗಿಸಿದರು. ಒಂದು ಭಯಂಕರವಾದಂತಹ ರೀತಿಯಾಗಿ ಜನಗಳನ್ನು ಹಿಂಸಿಸತೊಡಗಿದರು. ಇಂಥ ಸಂದರ್ಭದಲ್ಲಿಯೇ ಜಾನ್ ವಿಕ್ಲಿಫ್ ಒಬ್ಬ ಧಾರ್ಮಿಕ ಸುಧಾರಕನಾಗಿ ಅನೇಕ ಜನರಿಗೆ ಸತ್ಯದ ಬೆಳಕನ್ನು ಕೊಡಲು ಮುಂದೆ ಬಂದನು. ಮುಂದಿನ ಸಂಚಿಕೆಯಲ್ಲಿ ನಾವು ಇನ್ನೂ ಸಹ ಈತನು ಮಾಡಿದಂತಹ ಒಂದು ಧಾರ್ಮಿಕ ಚಳುವಳಿ, ಒಂದು ಸುಧಾರಣೆ ಏನು ಅನ್ನುವಂಥ ವಿಚಾರವನ್ನು ನಾವು ನೋಡಲಿಕ್ಕೆ ಹೋಗೋಣ. ಈಗ ಪ್ರಾರ್ಥನೆ ಮಾಡಿ ಈ ಸಂಚಿಕೆಯನ್ನು ಮುಗಿಸೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಹೌದು ಸ್ವಾಮಿ, ಕತ್ತಲೆಯಲ್ಲಿ ಇದ್ದಂತಹ ಮಕ್ಕಳಿಗೆ ಧಾರ್ಮಿಕ ಸುಧಾರಕನಾಗಿ ಜಾನ್ ವಿಕ್ಲಿಫ್ನ ನೀನು ಕರೆಯುವುದರ ಮೂಲಕವಾಗಿ ಸ್ವಾಮಿ, ಈತನ ಮೂಲಕವಾಗಿ ಅಂದು ಅಸತ್ಯವನ್ನು ಬೋಧಿಸುವಂತಹ ಆ ಒಂದು ವ್ಯವಸ್ಥೆಗೆ ವಿರುದ್ಧವಾಗಿ ಈ ವ್ಯಕ್ತಿಯನ್ನು ಹೆಬ್ಬಿಸಿ ಅನೇಕರಿಗೆ, ಇಂಗ್ಲೆಂಡಿನಲ್ಲಿ ಇರ್ತಕ್ಕಂಥ ಜನಗಳಿಗೆ ವಿಶೇಷವಾಗಿ ಸತ್ಯವನ್ನು ನೀಡಲು, ಸತ್ಯವೇದದಲ್ಲಿರ್ತಕ್ಕಂತಹ ಅನೇಕ ಸತ್ಯಗಳನ್ನು ತಿಳಿಸಲು ಈತನನ್ನು ಉಪಯೋಗಿಸಿದ್ದೆಲ್ಲ, ಅದಕ್ಕೋಸ್ಕರ ಸ್ತೋತ್ರ. ವಿಶೇಷವಾಗಿ ಜಾನ್ ವಿಕ್ಲಿಫ್ ಆತನ ಜೀವಿತ ನಮ್ಮೆಲ್ಲರಿಗೂ ಸಹ ಒಂದು ಉದಾಹರಣೆ ಆಗಿರುವಾಗಿಯೂ, ಯಾಕೆಂದರೆ ಈಗಿನ ಕಾಲದಲ್ಲೂ ನಡೆಯತಕ್ಕಂತಹ ಅನೇಕ ಅಸತ್ಯಗಳಿಗೆ ವಿರುದ್ಧವಾಗಿ ಸತ್ಯವಾದ ಬೆಳಕನ್ನು ನೀಡಲು ನಮ್ಮನ್ನು ಉಪಯೋಗಿಸು ಸ್ವಾಮಿ. ಕೇಳುವಂತಹ ಮಕ್ಕಳ ಹೃದಯದಲ್ಲಿ ಜಾನ್ ವಿಕ್ಲಿಫ್ನ ಒಂದು ಜೀವನ ಅವರಿಗೆ ಉದಾಹರಣೆಯಾಗಿರುವಾಗಿಯೂ, ದಹಿಸುವ ಬೆಗ್ನಿಯ ಬೆಂಕಿಯಾಗಿ ಅವರ ಹೃದಯದಲ್ಲಿ ಹೇಳುವಾಗೆ ನೀ ಸಹಾಯ ಮಾಡು ಸ್ವಾಮಿ. ಅಪ್ಪ, ನೀನೇ ಪ್ರತಿಯೊಬ್ಬೊಬ್ಬರ ಸಂಗಡ ಇದ್ದು ನಡೆಸು ಆಶೀರ್ವಹಿಸಿ ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ
ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-338-3-2-2-3-1 ಕ್ಕೆ ಸಂಪರ್ಕಿಸಬಹುದು, ಅಥವಾ bible@awr.org ಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ನಮ್ಮ